ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಧ್ವವಿಜಯ, ಅದರಲ್ಲಿ ನಾವು ಎರಡನೇ ಸರ್ಗ ನೋಡ್ತಾ ಬಂದಿದ್ದೀವಿ. ಅಲ್ಲಿ ನೋಡುವಾಗ ಆಚಾರ್ಯರು ಮೊದಲು ನುಡಿ ತುದಲ್ ನುಡಿ ಮಾಡುವುದನ್ನು ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದು ಹೇಗಿತ್ತು ಅಂತ ಹೇಳಿದರೆ, ದೇವತೆಗಳೆಲ್ಲ ಅಲ್ಲಿ ಬ್ರಹ್ಮದೇವರ ಸಭೆಯಲ್ಲಿ ಅವರು ಸರಸ್ವತಿ ದೇವಿ ಪ್ರವೇಶ ಮಾಡುವಾಗ ಸರಸ್ವತಿ ದೇವಿ ಪ್ರವೇಶ ಮಾಡುವುದಕ್ಕಾಗಿ ದೇವತೆಗಳೆಲ್ಲ ಹೇಗೆ ಕಾತಿ ಇದ್ದರು ಅನ್ನುವುದನ್ನು ವರ್ಣನೆ ಮಾಡ್ತಾ, ದೇವತೆಗಳೆಲ್ಲ ಬ್ರಹ್ಮದೇವರ ಸಭೆಯಲ್ಲಿ ತಾವು ನಿಂತು ಅಲ್ಲಿ ಕಾತಿ ಇದ್ದರು. ಆವಾಗ ಸರಸ್ವತಿ ದೇವಿ ಅಲ್ಲಿ ಸಭೆಯಲ್ಲಿ ಪ್ರವೇಶ ಮಾಡಿ ಸಭೆಯಲ್ಲಿ ಆ ಸರಸ್ವತಿ ದೇವಿ ಅವರೆಲ್ಲರಿಗೂ ಕೂಡ ತಾವು ಬ್ರಹ್ಮದೇವರ ಸಭೆಯಲ್ಲಿ ನಾಚಿಕೊಳ್ಳುತ್ತಾ ಪ್ರವೇಶ ಮಾಡ್ತಾಳೆ ಸರಸ್ವತಿ ದೇವಿ. ಯಾಕಂದ್ರೆ ಮೊದಲು ಇದ್ದಿಲ್ಲ, ಅಂದ್ರೆ ಒಂದು ರೂಪದಲ್ಲಿ ಯಾವಾಗಲೂ ದೇವತೆಗಳು ಇರ್ತಾರೆ, ಆದರೆ ಎಲ್ಲ ದೇವತೆಗಳಿಗೆ ಕಾಣಿಸುವಂತೆ ಸರಸ್ವತಿ ದೇವಿ ತಾನು ಸಭೆಯಲ್ಲಿ ಅವರಿಗೆ ಪ್ರವೇಶ ಮಾಡಿ ಹೇಗಾದರೆ ತನ್ನ ಪದ ವಿನ್ಯಾಸ ಅಲ್ಲಿ ಶ್ಲೇಷಾಲಂಕಾರದಿಂದ ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಪದ ವಿನ್ಯಾಸ ಅಂತೇಳಿ, ಅಂದರೆ ಪದಗಳನ್ನು ನಾಟ್ಯ ಮಾಡುವುದು. ಆ ಪದ ವಿನ್ಯಾಸದಿಂದ ಹೇಗಾದರೆ ಸರಸ್ವತಿ ದೇವಿ ಸಭೆಯಲ್ಲಿ ಪ್ರವೇಶ ಮಾಡಿ ತಾನು ಎಲ್ಲರಿಗೂ ದೇವತೆಗಳ ಆನಂದವನ್ನು ಕೊಡ್ತಾಳೆ, ಹಾಗೆ ಇಲ್ಲಿ ಕೂಡ ನಾಲಿಗೆ ಮೇಲೆ ಪ್ರವೇಶ ಮಾಡಿದಂತ. ಅಂದ್ರೆ ಇದು ಉಪಮಾಲಂಕಾರ ಮಾಡ್ತಾ ಇದ್ದಾರೆ. ಸರಸ್ವತಿ ಭಾರತಿ, ಭಾರತೀಯೇ ಭಾವಿ ಸರಸ್ವತಿ, ವಾಯುದೇವರೇ ಭಾವಿ ಬ್ರಹ್ಮ. ಇಲ್ಲಿ ಸರಸ್ವತಿ ದೇವಿ ಬ್ರಹ್ಮದೇವರ ಸಭೆ ಒಳಗೆ ಪ್ರವೇಶ ಮಾಡಿದಂತೆ ಭಾರತೀ ದೇವಿ ವಾಯುದೇವರ ಅವತಾರವಾಗಿರುವಂತಹ ಮಧ್ವಾಚಾರ್ಯರ ನಾಲಿಗೆ ಮೇಲೆ ಪ್ರವೇಶ ಮಾಡಿದಳು. ಅಂದ್ರೆ ತುದಲ್ ನೋಡಿ ಮಾತಾಡಲಿಕ್ಕೆ ಶುರು ಮಾಡಿದರು ಮಧ್ವಾಚಾರ್ಯರು ಅಂಥೇಳಿ ಅದನ್ನು ಈ ಕಾವ್ಯ ರೀತಿಯಲ್ಲಿ ಸುಂದರವಾಗಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ದೇವ್ಯ ಆತ್ಮನಾ ಇವ ವಿಲಸತ್ ಪದಯ ನಿತಾಂತಂ ಅವ್ಯಕ್ತಯ ಪ್ರಥಮತೋ ವದನೆ ಅಸ್ಯ. ಮೊದಲ ನುಡಿಗಳು ತುದಲ್ ನುಡಿಗಳಂತೆ ನೋಡ್ರಿ, ಅದು ವದನೆ ಅಸ್ಯ ವಾಣ್ಯ ಶಾಲೀನಯ, ಅಂದ್ರೆ ಲಜ್ಜೆ ಎಂದು ಕೂಡಿರುವಂತಹ ವನಿತೆ ಅಂತ ಹೇಳಿ. ಶಾಲೀನ ಅಂದ್ರೆ ಶಾಲೆ, ಶಾಲೆ ಅಂದ್ರೆ ಮನೆ, ಮನೆ ಪೂರ್ತಿ ಇರುವಂತವರು. ಅದು ಶಬ್ದ ಹೇಗೆ ಬಂತಂದ್ರೆ ಶಾಲಾ ಅಂದ್ರೆ ಮನೆ. ಸೊ ಗೃಹಾಂತ ಶಾಲಾಂ ಏವ ಅರ್ಹತಿ ನ ಪುನರ್ ಬಹಿ ಸಂಚಾರಂ ಇದು ಶಾಲೀನ ಅಂತ ಹೇಳಿ. ಮನೆಯಲ್ಲೇ ಸುತ್ತಾಡ್ತಾ ಲಜ್ಜಾಭಾವದಿಂದ ನಾಚಿಕೊಳ್ಳುತ್ತಾ ಇರುವಂತಹ ಹೆಣ್ಮಗಳಂತೆ ಹೇಗಿರ್ತಾಳೋ ಹಾಗೆ ಮೆಲ್ಲ ಮೆಲ್ಲ ಮೆಲ್ಲಕ್ಕೆ ಪ್ರವೇಶ ಮಾಡ್ತಾಳೆ ನಾಚಿಕೆ ಇರುವಂತಹ ಸ್ತ್ರೀ. ಹಾಗೆ ಮೆಲ್ಲ ಮೆಲ್ಲ ಮೆಲ್ಲಕ್ಕೆ ಭಾರತೀ ದೇವಿ ಪ್ರವೇಶ ಮಾಡಿ ಆ ನಾಲಿಗೆ ಮೇಲೆ ತಾನು ಅಲ್ಲಿ ನೆಲೆಸಿದಳು ಅಂಥೇಳಿ. ಹೇಗಾದರೆ ದೇವತಾ ಸಭೆಯಲ್ಲಿ ಬ್ರಹ್ಮದೇವರ ಸಭೆಯಲ್ಲಿ ಸರಸ್ವತಿ ಪ್ರವೇಶ ಮಾಡಿ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡಿದಳು, ಹಾಗೆ ಮಧ್ವಾಚಾರ್ಯರ ನಾಲಿಗೆ ಮೇಲೆ ಪ್ರವೇಶ ಮಾಡಿ ಅವರು ಮಾತಾಡುವಂತೆ ಮಾಡಿದಾಗ ಆಕಾಶದಲ್ಲಿ ನಿಂತಿರುವ ದೇವತೆಗಳು ಇನ್ನು ಮಧ್ವಾಚಾರ್ಯರು ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ಅವಾಗ ಹೆಸರು ಅವರು ವಾಸುದೇವ ಅಂತ ಹೆಸರಿಟ್ಟರು ತಂದೆ. ಇನ್ನು ಮಧ್ವಾಚಾರ್ಯ ಅವರು ಸನ್ಯಾಸಿಗಳಾಗಿಲ್ಲ. ಸೊ ಆ ಮಧ್ವಾಚಾರ್ಯ ಹೆಸರು ಇನ್ನು ಬಂದಿಲ್ಲ, ವಾಸುದೇವ ರೂಪದಲ್ಲಿದ್ದಾರೆ. ಅಂದ್ರೆ ಆ ಹೆಸರಿಟ್ಟ ತಂದೆ ಇಟ್ಟ ಹೆಸರು ಅವರು ಬಾಯಿನಲ್ಲಿ ಬಂದು ಮಾತಾಡಿದಾಗ ಆವಾಗ ದೇವತೆಗಳಿಗೆ ಸಂತೋಷವಾಯಿತು ಅಂತ ಹೇಳಿ ಆ ರೀತಿಯಾಗಿ ಸುಂದರವಾದ ವರ್ಣನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಮಧ್ವಾಚಾರ್ಯರು ಅವರು ಆಚಾರ್ಯರು ತಾವು ಅಂಬೆಕಾಲನ್ನು ಹಾಕುವುದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. 44ನೇ ಶ್ಲೋಕ. ಪ್ರಾಗ್ರಿಂಕಣಂ ಸ್ವಯಮತ ಸ್ಥಿತಿಮೇಶ ಚಕ್ರೇ ಪಶ್ಚಾತ್ ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಠಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ ಅಂಥೇಳಿ. ಸೊ ರಿಂಕಣ, ರಿಂಕಣ ಅಂತ ಹೇಳಿದರೆ ಅಂಬೆಕಾಲ ಹಾಕುವುದು. ಇಲ್ಲಿ ಹೀಗೆ ಅನ್ವಯ, ಏಷಃ ಪ್ರಾಗ್ ರಿಂಕಣಂ ಚಕ್ರೇ ಅಥ ಸ್ವಯಂ ಸ್ಥಿತಿಂ ಚಕ್ರೇ ಪಶ್ಚಾತ್ ಗತಿಂ ಕ್ರಮೇಣ ಪರಿಚಯೇನ ಕಿಲ ವಿಶ್ವಸ್ಯ ಚೇಷ್ಟಿತಂ ಚೇಷ್ಟ ಯತ್ ಅನುಗ್ರಹೇಣ ಅಸ್ಯ ಪವನಸ್ಯ ತತ್ ಸರ್ವಂ ವಿಡಂಬನಂ ಅಂಥೇಳಿ. ಅಂದರೆ ಆ ವಿಡಂಬನ ಅಂದರೆ ಮನುಷ್ಯರಂತೆ ನಟನೆ ಮಾಡುವುದು. ವಿಡಂಬನ ಅಂದರೆ ನಟನೆ ಮಾಡುವುದು, ಅಂದರೆ ಮೂಢ ಜನಾನುಕರಣಮೇವ ಅಂಥೇಳಿ, ಸಾಮಾನ್ಯ ಜನರಂತೆ ನಟನೆ ಮಾಡುವುದು. ಅಲ್ಲಿ ಹೇಳ್ತಾ ಇದ್ದಾರೆ ಏಷಃ ಈ ಆಚಾರ್ಯರು ಪ್ರಾಗ್ ಮಗು ಚಿಕ್ಕ ಮಗುವಾಗಿದ್ದಾರೆ ಪ್ರಾಗ್ ಆದವು ಮೊದಲನೇದಾಗಿ ರಿಂಕಣಂ ಜಾನುಭ್ಯಾಂ ಹಸ್ತಾಭ್ಯಾಂ ಚ ಗಮನಂ ಚಕ್ರೆ ಅಂದರೆ ತಮ್ಮ ಮೊಣಕಾಲುಗಳಿಂದ ಎರಡು ಕೈಗಳಿಂದ ಎರಡು ಮೊಣಕಾಲಿಂದಲೂ ಅಂಬೆ ಕಾಲು ಹಾಕ್ತಾ ಓಡಾಡುವುದನ್ನು ಮಾಡಿದರು ಚಕ್ರೆ ಅಂದ್ರೆ ಮಾಡಿದರು ಅಥ ಅದಾದ ಮೇಲೆ ಹಾಗೆ ಅಂಬೆ ಕಾಲು ಇರೋದಾದ ಮೇಲೆ ನೆಕ್ಸ್ಟ್ ಸ್ಟೇಜ್ ಸ್ವಯಂ ಸ್ಥಿತಿ ತಾವಾಗಿ ನಿಂತುಕೊಳ್ಳುವುದು ತಾವಾಗಿ ನಿಲ್ಲು ಅಂದ್ರೆ ಚಿಕ್ಕ ಮಗು ಅಂಬೆ ಕಾಲು ಆದ ಮೇಲೆ ತಾನಾಗಿ ನಿಂತುಕೊಳ್ಳುತ್ತೆ ಮಗು ಅದನ್ನು ಹೇಳ್ತಾ ಇದ್ದಾರೆ ಸ್ವಯಂ ಸ್ಥಿತಿ ಅಂದ್ರೆ ತಾನಾಗಿ ನಿಂತುಕೊಂಡ್ರು ಹಾಗೆ ಅಂದ್ರೆ ಮಾತೃ ಹಸ್ತ ಅಂದ್ರೆ ತಾಯಿಯ ಕೈ ಹಿಡ್ಕೊಳ್ಳುವುದು ಸ್ತಂಭಾಭಿಹಿ ಇಲ್ಲ ಸ್ತಂಭ ಭಿತ್ತಿ ಇದೆಲ್ಲನ್ನು ಭಿತ್ತಿಯಾದಿ ಆಲಂಬನಂ ವಿನ ಅಂದ್ರೆ ಒಂದು ಗೋಡೆ ಹಿಡ್ಕೊಂಡು ಇಲ್ಲ ಒಂದು ಕಂಬ ಹಿಡ್ಕೊಂಡು ಇಲ್ಲ ತಾಯಿ ಕೈ ಹಿಡ್ಕೊಂಡು ಹಾಗೆ ನಡೆಯುವುದನ್ನು ಬಿಟ್ಟು ತಾವೇ ನಿಲ್ಲುವುದು ಅಂದ್ರೆ ಚಿಕ್ಕ ಮಗು ಇನ್ನೊಂದು ಸಪೋರ್ಟ್ ಇಲ್ಲದೆ ತಾವಾಗಿ ನಿಲ್ಲುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಚಕ್ರೆ ಪಶ್ಚಾತ್ ಗತಿಂ ಗಮನಂ ಕ್ರಮೇಣ ಪರಿಚಯೇನ ಅದಾದ ಮೇಲೆ ನೆಕ್ಸ್ಟ್ ನಡೆಯಾಡು ಆ ಕಡೆ ಈ ಕಡೆ ಓಡಾಡುವುದು ಇದೆಲ್ಲ ಕೂಡ ದಾರಿಯಂತೆ ಅಂದ್ರೆ ಈ ದಾರಿ ಅದು ಅದು ಯಾವುದು ಅದು ಯಾವುದು ಅಂತ ತಾಯಿ ಅಪ್ಪ ಅಮ್ಮನ ಕೇಳಿ ಅದನ್ನು ತಿಳ್ಕೊಳ್ಳುವುದು ಕ್ರಮೇಣ ಪರಿಚಯ ಅಂದ್ರೆ ಲೋಕದ ಪರಿಚಯವನ್ನು ತಾಯಿ ತಂದೆ ಮೂಲಕವಾಗಿ ಮಾಡಿಕೊಳ್ಳಕ್ಕೆ ಶುರು ಮಾಡಿದರು ಅಂದ್ರೆ ಗೋಷ್ಠಂ ಗಂತುಂ ಅಯಂ ಮಾರ್ಗ ಗೋಶಾಲೆಗೆ ಹೇಗೆ ಹೋಗ್ಬೇಕು ಇಲ್ಲ ಬಾವಿಗೆ ಹತ್ರ ಹೇಗೆ ಹೋಗ್ಬೇಕು ತಟಾಕದ ಕಡೆ ಹೇಗೆ ಹೋಗ್ಬೇಕು ಅಂತ ಸುಮ್ಮನೆ ಪರಿಚಯ ಅಂದ್ರೆ ಶಬ್ದ ಪರಿಚಯ ಇವೆಲ್ಲವನ್ನು ಸ್ಥಳ ಪರಿಚಯ ಇವೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡಿದರು ಅಂತೇಳಿ ಹೇಳ್ತಾರೆ ಅದಕ್ಕೆ ಕ್ರಮೇಣ ಪರಿಚಯ ಅದೆಲ್ಲವನ್ನು ಕ್ರಮೇಣ ಪರಿಚಯೇನ ಕಿಲ ಇಲ್ಲೆಲ್ಲ ಹೇಗೆ ಮಾಡ್ತಾ ಹಾಗಲ್ಲವೇ ಹೀಗೆಲ್ಲ ಮಾಡ್ತಾ ಇದ್ದಾರಲ್ಲವೇ ಅಂತ ಹೇಳಿ ಯಾಕೆ ಅಂದ್ರೆ ವಿಶ್ವಸ್ಯ ಚೇಷ್ಟಿತಂ ಇಡೀ ಜಗತ್ತನ್ನೇ ನಡೆಸುವಂತಹ ವಾಯುದೇವರು ಹೀಗೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಎಲ್ಲರೂ ತಾವು ತಾವು ಈ ಕೆಲಸಗಳು ನಾವು ನಡಿಬೇಕಂದ್ರೆ ಚಿಕ್ಕ ಮಗು ನಡಿಬೇಕಂದ್ರೆ ವಾಯುದೇವರ ಪ್ರಾಣದೇವರ ಒಂದು ಸಹಕಾರ ಬೇಕು ಎಲ್ಲರನ್ನು ನಡೆಸುವಂತಹ ಪ್ರಾಣದೇವರು ಈಗ ಚಿಕ್ಕ ಮಗುವನಂತೆ ನಡೀಲಕ್ಕೆ ಶುರು ಮಾಡ್ತಾ ಇದ್ದಾರೆ ಇದೇನು ತಮಾಷ ಆಶ್ಚರ್ಯವಾಗಿದಲ್ಲವಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಯಾರ ಅನುಗ್ರಹದಿಂದ ಆದರೆ ಇಡೀ ಜಗತ್ತೆಲ್ಲ ಓಡಾಡತ್ತೋ ಅವರು ಈಗ ಓಡಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಇದು ಬಹಳ ಆಶ್ಚರ್ಯವಾಗಿದೆ ಅಂತೇಳಿ ಅಸ್ಯ ಪವನಸ್ಯ ತತ್ ಸರ್ವಂ ಈ ವಾಯುದೇವರು ಮಾಡುತ್ತಿರುವಂತಹ ಈ ಎಲ್ಲ ಕೆಲಸಗಳು ಕೂಡ ವಿಡಂಬನಂ ಹಿ ಒಂದು ಸಾಮಾನ್ಯ ಮನುಷ್ಯರಂತೆ ಮಾಡ್ತಾ ಇದ್ದಾರಲ್ವಾ ಏನಿದು ಆಶ್ಚರ್ಯ ಅಂತೇಳಿ ಕವಿಗಳು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಇದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಒಂದು ಸುಂದರವಾದ ಘಟನೆಯನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ನೀವು ಎಲ್ಲದರಲ್ಲಿ ಕೂಡ ನಾವು ಒಂದು ವಿಧವಾದಂತಹ ಅಂತರ್ಭಾವವನ್ನು ಅಂತರಾರ್ಥವನ್ನು ಕೂಡ ನಾವು ನೋಡಬಹುದು ಯಾಕಂದರೆ ನೋಡ್ರಿ ನಾವು ನಾಲ್ಕು ಕಾಲು ಅಂಬೆ ಕಾಲು ಹಾಕ್ತಾ ನಡೆಯುವುದು ಸಾಮಾನ್ಯ ಅಜ್ಞಾನಿಗಳಂತೆ ನಾವು ಮಾಡ್ತೀವಿ ಅವರು ಅಜ್ಞಾನಿಗಳಂತೆ ಮಾಡಿದಾಗಲೂ ಅವರು ಯಾವುದೋ ಒಂದನ್ನು ತೋರಿಸಿಕೊಡ್ತಾರೆ ಅಂದ್ರೆ ಉದಾಹರಣೆಗೆ ಈ ನಾಲ್ಕು ಕಾಲಿಂದ ನಡೆಯುವುದು ಅಂದ್ರೆ ನಾಲ್ಕು ವೇದಗಳನ್ನು ಆಧಾರ ಮಾಡಿಕೊಂಡು ನಡೆಯುವುದು ಅಂತ ಹೇಳಿ ಇಲ್ಲ ಸ್ವಯಂ ಸ್ಥಿತಿ ಅಂದ್ರೆ ವೇದಾದಿಗಳನ್ನು ಇಟ್ಟುಕೊಂಡು ಅವುಗಳಲ್ಲಿ ಸ್ವಯಂ ಸ್ಥಿತಿ ಅಂದ್ರೆ ಸ್ಥಿರವಾಗಿ ನಿಲ್ಲುವುದು ಅಂದ್ರೆ ಬೇರೆ ಯಾರ ಸಪೋರ್ಟ್ ತಗೊಳ್ಳದೆ ಅಂದ್ರೆ ಸ್ವತಂತ್ರ ಅಂದ್ರೆ ಇನ್ನೊಬ್ಬರ ಬೋಧನೆ ಅಂದ್ರೆ ಲೌಕಿಕವಾಗಿ ಇರುವವರ ಯಾರ ಬೋಧನೆಗಳು ಇಲ್ಲದೆ ಆಚಾರ್ಯರು ಕೂಡ ಮುಂದೆ ಮುಂದೆ ಚಿತ್ತಪ್ರಜ್ಞರ ಹತ್ರ ಅವರೆಲ್ಲ ಹತ್ರ ಹೋಗಿ ಕಲಿತಾಗ ಅವರನ್ನೇ ಪಾಠವನ್ನು ಹೇಳ್ತಾರೆ ಅವರಿಗೆ ಇನ್ನೊಬ್ಬರು ಪಾಠ ಹೇಳ್ಕೊಡ್ಬೇಕಾಗಿದ್ದಿಲ್ಲ ಹಾಗೆ ಸ್ವಯಂ ಸಾಮರ್ಥ್ಯ ಇರುವವರು ಅದೇ ಸ್ವಯಂ ನಿಂತಿದ್ದಾರೆ ಅಂದ್ರೆ ಸ್ವಯಂ ಸ್ಥಿತಿ ಅಂದ್ರೆ ತಾವಾಗಿ ಲೋಕದಲ್ಲಿ ಲೌಕಿಕ ಗುರುಗಳ ಅವಶ್ಯಕತೆ ಇಲ್ಲ ಪರಮಾತ್ಮನೇ ಸ್ವಯಂ ಗುರು ಅವರಿಗೆ ವೇದವ್ಯಾಸರೇ ಗುರುಗಳು ಆದ್ದರಿಂದ ಸ್ವಯಂ ಸ್ಥಿತಿ ತಾವಾಗಿ ನಿಲ್ಲುವುದು ಅಂದ್ರೆ ಲೋಕದಲ್ಲಿ ಯಾರ ಒಂದು ಸಹಕಾರವಿಲ್ಲದೆ ನಿಲ್ಲುವ ಕೆಲಸವನ್ನು ತೋರಿಸಿಕೊಡ್ತಾ ಇದ್ದಾರೆ ಜಗತ್ತಿಗೆ ವಿಶ್ವಾಸವನ್ನು ವಿಶ್ವಕ್ಕೆ ವಿಶ್ವಾಸವನ್ನು ಉಂಟು ಮಾಡುವಂತಹ ಸಾಮರ್ಥ್ಯವುಳ್ಳವರು ವಾಯುದೇವರು ಅಂತೇಳಿ ಒಂದು ಸೂಚನಾಪ್ರಾಯಕವಾಗಿ ಅವರ ಸರ್ವಜ್ಞತ್ವವನ್ನು ಹೇಳಿದಂತಾಗತ್ತೆ ನೆಕ್ಸ್ಟ್ ಇದರಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ ಅವರು ಒಂದು ಲೀಲೆಯನ್ನು ಮಾಡ್ತಾ ಇದ್ರು ಆ ಲೀಲೆಯನ್ನು ಸುಂದರವಾಗಿ ಹೇಳ್ತಾ ಇದ್ದಾರೆ ಪುಚ್ಛಾಂತಂ ಅಚ್ಛಂ ಅವಲಂಬ್ಯ ಕದಾಚಿದೇಶ ಪ್ರಾತರ್ವ್ರಜಾತ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರ ದೃಷ್ಟೋ ನಾನಾವನೇಶು ಚರತಸ್ತೃಣಾಣಿ ಅಂತೇಳಿ ಇಲ್ಲಿ ಸುಂದರವಾದ ಶಬ್ದಗಳ ಪ್ರಯೋಗ ಇದನ್ನು ಅನುಪ್ರಾಸ ಒಂದು ಅನುಪ್ರಾಸವನ್ನು ಅಲಂಕಾರದಿಂದ ಹೇಳ್ತಾ ಇದ್ದಾರೆ ವ್ರಜಾತ್ ವ್ರಜತ ವ್ರಜ ಅಂತ ಹೇಳಿದರೆ ವ್ರಜ ಗಚ್ಚತಿ ಗಮನೆ ಓಡಾಡುವುದಕ್ಕೂ ವ್ರಜ, ವ್ರಜ ಅಂತ ಹೋಗುವುದು ಬರುವುದು ಅದಕ್ಕೂ ವ್ರಜತಿ, ವ್ರಜತಿ ಅಂತ ಹೇಳ್ತೀವಿ. ಕ್ರಿಯಾಪದವೂ ಇದೆ. ವ್ರಜ ಅನ್ನೋ ನಾಮವಾಚಕ ಶಬ್ದ. ವ್ರಜ ಅಂತಂದ್ರೆ ವ್ರಜದಿಂದ, ಈ ನಂದ ವ್ರಜ, ನಂದರಿದ್ದ ಜಾಗ, ಗೋಶಾಲೆ ಎಲ್ಲವನ್ನು ಇಟ್ಕೊಂಡಿರುವ ಪುರ ಪಟ್ಟಣಕ್ಕೂ ವ್ರಜ ಅಂತ ಕರೀತಾರೆ. ಅದಕ್ಕೆ ನಾವು ಗೋಪಿಕರು ಇರುವಂತಹ ವ್ರಜ ಅಂತ, ಕೃಷ್ಣ ಇದ್ದ ಸ್ಥಳಕ್ಕೂ ವ್ರಜ ಅಂತ ಕರಿತಾ ಇದ್ರು. ಅದೇ ವಿಧವಾಗಿ ಚರತಃ, ಚರತಃ, ಚರತಃ ಅಂದ್ರೆ ಓಡಾಡುವುದು, ಚರತಃ ಅಂದ್ರೆ ಮೇಯುವುದು, ಹುಲ್ಲು ತಿನ್ನುವುದಕ್ಕಾಗಿ, ಮೇಯುವುದಕ್ಕಾಗಿ ಹೋಗುವುದಕ್ಕೆ ಅದಕ್ಕೂ ಚರತ, ಅದಕ್ಕೂ ಚರತಿ ಅಂತ ಪ್ರಯೋಗ ಇದೆ, ಚರ್ ಅನ್ನುವ ವರ್ಬ್. ಅದೇ ವಿಧವಾಗಿ ಆ ಕ್ರಿಯಾಪದಕ್ಕೆ ಎರಡು ಅರ್ಥಗಳು, ಚರತಃ ಅಂದ್ರೆ ಅಟತಃ ಓಡಾಡುವುದು, ಚರತಃ ಅಂತ ಹೇಳಿದ್ರೆ ಹುಲ್ಲು ತಿನ್ನುವುದಕ್ಕೆ ಮೇಯುವುದಕ್ಕೆ ಹೋಗುವುದು, ಎರಡಕ್ಕೂ ಚರತಃ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಹೇಳಿದರೆ ಅನ್ವಯ ಹೀಗಿದೆ, ಏಷ ಕದಾಚಿತ್ ಪ್ರಾತಃ ವ್ರಜಾತ್ ವ್ರಜತಃ ಪ್ರಿಯಸ್ಯ ನಾನಾವನೇಶು ತೃಣಾಣಿ ಚರತಃ 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 ತೃಣಾಣಿ ಚರತಃ ನಿಜಶ್ರಭಸ್ಯ ಅಚ್ಛಂ ಪುಚ್ಛಾಂತಂ ಅವಲಂಬ್ಯ ಸಹಸಾ ಪ್ರಾಯಾತ್ ಸ್ವಜನೈ ಅದೃಷ್ಟ. ಯಾರು ನೋಡದೆ ಒಂದು ಕೆಲಸ ಮಾಡ್ತಾ ಇದ್ದಂತೆ ಆ ಚಿಕ್ಕ ಮಗು, ಆಚಾರ್ಯರು ಮಗುವಾಗಿದ್ದಾಗ ಏನು ಅಂತ ಹೇಳಿದರೆ, ಎತ್ತು ಕಾಡಿಗೆ ಹೋಗ, ಕಾಡಿನ ವನದಲ್ಲಿರುವಂತಹ ಹುಲ್ಲು ತಿನ್ನೋದಕ್ಕೆ ಮೇಯೋದಕ್ಕೆ ಹೋದಾಗ ಅದು ಬೆಳಿಗ್ಗೆ ಹೋಗ್ತಾ ಇತ್ತು, ಸಂಜೆಗೆ ಬರ್ತಾ ಇತ್ತು. ಅದರ ಹಿಂದೆ ಇವರು ಅದರ ಬಾಲವನ್ನು ಹಿಡ್ಕೊಂಡು ಹೋಗ್ತಾ ಇದ್ದರು. ಯಾರು ನೋಡದೆ ಆ ಬಾಲವನ್ನು ಹಿಡ್ಕೊಂಡು ಹೋಗುವ ಮಗುವು ಅದನ್ನು ಬಿಡದೆ ಮತ್ತು ತಿರುಗಿ ಅದು ವಾಪಸ್ಸು ಬರುವಷ್ಟುವರೆಗೂ ಆ ಬಾಲವನ್ನು ಹಿಡ್ಕೊಂಡಿದ್ರು, ಅದರ ಜೊತೆಲೆ ಮತ್ತು ಬಾಲವನ್ನು ಹಿಡ್ಕೊಂಡೇ ಮನೆಗೆ ವಾಪಸ್ಸು ಬರ್ತಾ ಇದ್ರು. ಇದು ಎಲ್ಲಿ ನಾವು ಕೇಳಿದಂತಹ ವಿಷಯವಲ್ಲ. ಸೊ ಅವರ ಒಂದು ಎಷ್ಟು ಒಂದು ಕಂಟ್ರೋಲ್ ಇತ್ತವರಿಗೆ, ಚಿಕ್ಕ ಮಗುವಾಗಿರುವ ಮಗು ಏನೋ ಸ್ವಲ್ಪ ಹೊತ್ತು ಹಿಡ್ಕೋಬಹುದು, ಯಾವ್ದನ್ನೋ ಒಂದು ಬಾಲವನ್ನು ಹಿಡ್ಕೊಂಡು ತಂದ್ರೆ ಒಂದು ಎರಡು ನಿಮಿಷ ಹಿಡ್ಕೋಬಹುದು. ಅದು ಕಾಡಿಗೆ ಹೋಗಿ ಹುಲ್ಲು ಮೇಯ್ದು ಮತ್ತು ವಾಪಸ್ಸು ಬರುವಷ್ಟುವರೆಗೂ ಆ ಬಾಲವನ್ನು ಹಿಡ್ಕೊಂಡು ಹೋಗ್ತಾ ಇದ್ದು ಬರ್ತಾ ಇದ್ದಾರಂದ್ರೆ ಇದು ಎಷ್ಟು ಒಂದು ಆಶ್ಚರ್ಯಕರವಾದ ಒಂದು ಲೀಲೆ ಆಗಿತ್ತಂತ ನೋಡ್ರಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ, ಏಷಃ ಈ ಚಿಕ್ಕ ಮಗು, ಬಾಲಃ ಈ ಚಿಕ್ಕ ಮಗು, ಕದಾಚಿತ್ ಯಾವಾಗಾದ್ರೂ, ಆವಾಗ ಆವಾಗ, ನಾಟ್ ಎವ್ರಿ ಡೇ, ಪ್ರತಿದಿನ ಅಂತಲ್ಲ, ಆವಾಗ ಆವಾಗ, ಆನ್ ಸಮ್ ಡೇಸ್, ಯಾವಾಗ ಆವಾಗ, ಪ್ರಾತಃ ಏವ ಬೆಳಿಗ್ಗೆನೆ, ವ್ರಜಾತ್ ವ್ರಜತಃ ವ್ರಜದಿಂದ, ಗೋಷ್ಠದಿಂದ ಅಂದ್ರೆ ಆ ಘೋಷ ಅವರು ಎಲ್ಲ ಇರುವ ಜಾಗೆ ಆ ಸ್ಥಳದಿಂದ, ಗೋಷ್ಠಾಧ್ವಾನ್ ಇಹ ವ್ರಜಾಹ ಅಂತೇಳಿ ನಾನಾರ್ಥ ವರ್ಗದಲ್ಲಿ ಹೇಳುವಂತಹ ಡೆಫಿನಿಷನ್ ಪ್ರಕಾರ, ವ್ರಜ ಅಂದ್ರೆ ಆಕಳು ಅದೆಲ್ಲ ಇಟ್ಕೊಂಡು ಇರುವಂತಹ ಒಂದು ಚಿಕ್ಕ ಗ್ರಾಮ, ಆ ಪುರ ಜನರಿರುವ ಒಂದು ಜಾಗಕ್ಕೆ ವ್ರಜ ಅಂತ ಕರೀತಾರೆ. ಸ್ಮಾಲ್ ರೆಸಿಡೆನ್ಷಿಯಲ್ ಗ್ರೂಪ್ ಅಂತೀವಿ ನೋಡ್ರಿ ಆ ತರಹ ಇರುವಂತದ್ದು. ಆ ವ್ರಜದಿಂದ ಅವರು ವ್ರಜತಃ ನಿರ್ಗಚತಃ ಹೊರಟು ಹೋದವರಾಗಿ, ಪ್ರಿಯಸ್ಯ ನಾನಾವನೇಶು ಚರತಃ ತೃಣಾನಿ ಪ್ರಿಯಸ್ಯ ಅಂತ, ತಮಗೆ ಇಷ್ಟವಾದ ಕೆಲಸ ಮಾಡಬೇಕು, ಅವ್ರಿಗೆ ತಮಗೆ ಇಷ್ಟವಾದ ಕೆಲಸ ಮಾಡ್ಬೇಕಂತೇಳಿ, ತಮಗೆ ಇಷ್ಟವಾದ ಆರಿಸಿಕೊಂಡು ಒಂದು, ಓಕೆ ಈ ಈ ಎತ್ತು ಚೆನ್ನಾಗಿದೆ, ಬಲಿಷ್ಠವಾಗಿದೆ, ಈ ಎತ್ತಿಗೆ ನಾನು ಬಾಲ ಹಿಡ್ಕೊಂಡ್ರು ಏನು ತೊಂದರೆ ಇಲ್ಲ, ಆ ಎತ್ತು ಬಾಲ ಹಿಡ್ಕೊಂಡು ಹೋಗ್ತೀನಿ ಅಂಥೇಳಿ ಆ ಎತ್ತಿನ ಬಾಲವನ್ನು ಹಿಡ್ಕೊಂಡು ಅದು ಹೋಗುವಾಗ, ಇದು ಬಹಳ ಕಷ್ಟವಾದ ಕೆಲಸ, ಅದು ಹೇಗೆ ಮಾಡ್ತಾ ಇದ್ರು ದೇವರೇ ಬಲ್ಲ. ಸೊ ವಾಯುದೇವರು ಆದ್ದರಿಂದ ಮಾಡ್ತಾ ಇದ್ರು. ಸೊ ಆ ಎತ್ತಿನ ಜೊತೆಯಲ್ಲಿ ಅದು ನಾನಾವನೇಶು ಚರತಃ ವಿವಿಧ ಅರಣ್ಯೇಶು ಅಲ್ಲೆಲ್ಲಿ ಕಾಡಿನ ಪ್ರದೇಶಗಳಲ್ಲಿ ಚರತಃ ಅಟತಃ ಓಡಾಡುತ್ತಿರುವಂತಹ ತೃಣಾನಿ ಚರತಃ ಹುಲ್ಲನ್ನು ತಿನ್ನುವುದಕ್ಕೆ ಮೇಯುವುದಕ್ಕಾಗಿ ಹೋಗುತ್ತಿರುವಂತಹ ನಿಜಶ್ರಭಸ್ಯ ನಿಜ ಋಷಭಸ್ಯ ಅಂದ್ರೆ ತಮ್ಮ ಆಕೆ ಅಂದ್ರೆ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಆ ಊರಿನಲ್ಲಿ ಆ ಜಾಗದಲ್ಲಿ ತಮ್ಮದೇ ಆದಂತಹ ಒಂದು ಎತ್ತಿಗೆ ಎತ್ತನ್ನು, ಸೊ ನಿಜಶ್ರಭಸ್ಯ ತಮ್ಮ ಎತ್ತಿನ, ಅಚ್ಛಂ ಪುಚ್ಛಾಂತಂ, ಅಚ್ಛಂ ಅಂದ್ರೆ ನಿರ್ಮಲಂ, ಸ್ವಚ್ಛವಾಗಿರುವಂತಹ, ನಿರ್ಮಲವಾಗಿರುವಂತಹ, ಶುದ್ಧವಾಗಿರುವಂತಹ, ಪುಚ್ಛಾಂತಂ ಬಾಲಾಂತಂ, ಬಾಲದ ಕೊನೆ ಭಾಗವನ್ನು, ಅಂದ್ರೆ ಆ ಎತ್ತಿನ ಬಾಲದ ಕೊನೆಯನ್ನು ಹಿಡ್ಕೊಂಡು, ಅವಲಂಬ್ಯ ಅದನ್ನು ಹಿಡ್ಕೊಂಡು, ಸಹಸ ಅಂದರೆ ಯೋಚನೆಯೇ ಮಾಡಲಿಲ್ಲ, ಸಹಸ ತಕ್ಷಣವೇ, ಯಾವ ಯೋಚನೆಯೂ ಇಲ್ಲದೆ, ತರ್ಕ ಮಾಡದೆ, ಅಯ್ಯೋ ಇದು ಹಿಡ್ಕೊಂಡು ಅದಾಗತ್ತಾ ಇದಾಗತ್ತಾ ಏನು ಯೋಚನೆ ಇಲ್ಲ, ಯಾವ ಯೋಚನೆ ಮಾಡಿದರೆ ತರ್ಕವನ್ನು ಮಾಡದೆ ಅವರು ಪ್ರಾಯಾತ್, ಪ್ರಾಯಾತ್ ಅಂದ್ರೆ ಪ್ರ ಆಯಾತ್ ವನಂ ಎಯವು ಕಾಡಿಗೆ ಹೊರಟು ಹೋದರು. ಸೊ ಆಕಳ ಜೊತೆಯಲ್ಲಿ ಕಾಡಿಗೆ ಹೊರ ಆ ಎತ್ತಿನ ಜೊತೆಯಲ್ಲಿ ಎತ್ತಿನ ಬಾಲವನ್ನು ಹಿಡ್ಕೊಂಡು ಕಾಡಿಗೆ ಹೊರಟು ಹೋಗಿ ವಾಪಸ್ ಬರ್ತಾ ಇದ್ರು. ಇದನ್ನು ಯಾರಾದ್ರೂ ನೋಡ್ತಾ ಇದ್ದಾರೆ ಅಂತ ತಮ್ಮವರು ಅಂದ್ರೆ ತನ್ನವ್ರು ನೋಡ ಇಲ್ಲದೆ ಯಾರು ಬಗಲಿಗಿರೋ ಬೈಪಾಸಸ್ ನೋಡ್ತಾ ಇದ್ದಾರೆ ಹೊರತು ಸ್ವಜನೈಹಿ ಅದೃಷ್ಟ ಅಪ್ಪ ಅಮ್ಮ ಅಕ್ಕ ಯಾರಾದ್ರೂ ನೋಡಿದ್ರೆ ಅಯ್ಯೋ ಅಂತ ಹೇಳಿ ಇಟ್ಕೊಂಡು ಬಂದ್ರೆ ಬಂದ್ಬಿಡ್ತಾ ಇದ್ರು ವಾಪಸ್. ಯಾರು ನೋಡದೆ ತನ್ನ ಜನರು ಯಾರು ನೋಡದೆ ಸ್ವಜನೈಹಿ ಅದೃಷ್ಟ ತನ್ನವರು ನೋಡದೆ ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು ಅಂತೇಳಿ ಹೇಳ್ತಾ ಇದ್ದಾರೆ. ಆ ದೃಶ್ಯ ಹೇಗಿತ್ತು ಅಂಥೇಳಿ ಕವಿಯ ವರ್ಣನೆ ನೆಕ್ಸ್ಟ್ ಶ್ಲೋಕದಲ್ಲಿ ನಾವು ನೋಡಬಹುದು. ಒಂದು ಅದ್ಭುತವಾದ ಉಪಮಾಲಂಕಾರ ಶ್ಲೇಷಗಳಿಂದ ಕೂಡಿರುವಂತಹ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಈ ಮಗುವು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋಗುವ ಒಂದು ದೃಶ್ಯ ಹೇಗಿತ್ತು ಅಂತ ಹೇಳಿದರೆ ಕವಿ ವರ್ಣನೆಯಿಂದ ಹೇಳ್ತಾ ಇದ್ದಾರೆ, ಆ ದೃಶ್ಯದ ಉಪಮಾಲಂಕಾರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 46ನೇ ಶ್ಲೋಕದಲ್ಲಿ ಉತ್ತುಂಗ ಶೃಂಗ ಲಸಿತಸ್ಯ ಮಹಿಷ್ಟ ಮೂರ್ತೇ ಪಾದಾವೃತ ವನಿತಲಸ್ಯ ಸುರಂಧ್ರಕಸ್ಯ ಆಶ್ರಿತ್ಯತಸ್ಯ ಶಿಶುಭೇ ಅವಯವೈಕ ದೇಶಂ ಬಾಲೋ ದಿವಾಕರ ಇವೋದಯ ಪರ್ವತಸ್ಯ ಅಂತೇಳಿ ಈ ಮಗುವನ್ನು ಒಂದು ಸೂರ್ಯನ ಜೊತೆ ಹೋಲಿಸಿದ್ದಾರೆ. ಆಮೇಲೆ ಈ ಎತ್ತನ್ನು ಒಂದು ಪರ್ವತದ ಜೊತೆಗೆ ಹೋಲಿಸಿದ್ದಾರೆ. ಸೂರ್ಯ ಉದಯ ಮಾಡುವಾಗ ಅಫ್ಕೋರ್ಸ್ ಸಮುದ್ರದ ಮೇಲೆ ಉದಯ ಮಾಡಬಹುದು, ಪರ್ವತಗಳಿಂದ ಉದಯ ಪರ್ವತ ಶ್ರೇಣಿ ಇರುವಾಗ ಪರ್ವತದ ಒಂದು ಸಾಲು ಇರುವಾಗ ಆ ಪರ್ವತ ಮಧ್ಯದಿಂದ ಒಂದು ಪರ್ವತ ಇರುತ್ತೆ, ಆ ಪರ್ವತದ ಮೇಲೆ ಸೂರ್ಯ ಎತ್ತು ಬರ್ತರೆ ಅದೇ ಆಗಿರುತ್ತೆ. ಆ ಪರ್ವತ ಶಿಖರ ಇರುತ್ತೆ, ಸೈಡ್ ನಲ್ಲಿ ಸ್ವಲ್ಪ ಸೂರ್ಯ ಕಾಣ್ತಾನೆ, ಪರ್ವತವೂ ಇದೆ, ಆ ಪರ್ವತದ ಹಿನ್ನೆಲೆಯಿಂದ ಸೂರ್ಯ ಹಿಂಭಾಗದಲ್ಲಿ ಸೂರ್ಯ ಇದ್ದಾನೆ. ಹಾಗೆ ಈ ಎತ್ತಿನ ಹಿಂಭಾಗದಲ್ಲಿ ಬಾಲಕ ಇದ್ದಾನೆ, ಪರ್ವತದ ಹಿಂಭಾಗದಲ್ಲಿ ಸೂರ್ಯ ಇದ್ದಂತೆ ಎತ್ತಿನ ಹಿಂಭಾಗದಲ್ಲಿ ಬಾಲಕ ಇದ್ದಾನೆ. ಸೊ ಎತ್ತನ್ನು ಪರ್ವತದ ಜೊತೆ ಓಡಿಸಿದ್ದಾರೆ, ಈ ಮಗುವನ್ನು ಸೂರ್ಯನ ಜೊತೆ ಪ್ರಕಾಶವಂತವಾಗಿದ್ದಾರೆ, ಸೂರ್ಯನಂತೆ ಇದ್ದಾರೆ ಅಂತೇಳಿ. ಆದ್ರೆ ಪರ್ವತದ ಒಳಗೆ ಅನೇಕ ಗುಹೆಗಳಿರುತ್ತೆ, ಮತ್ತೆ ಎತ್ತಿನಲ್ಲಿ ಗುಹೆಗಳಿರ್ಬೇಕಲ್ವಾ, ಗುಹೆಗಳೆಲ್ಲಿಂದ ಬಂತು ಅಂತ ಹೇಳಿದ್ರೆ ಅದಕ್ಕೂ ರಂಧ್ರ, ರಂಧ್ರ ಅಂದ್ರೆ ಫೋಲ್ಸ್, ಗುಹೆಗೂ ರಂಧ್ರ ಅಂದ್ರೆ ಗುಹಾ ರಂಧ್ರಗಳು ಪರ್ವತಕ್ಕೆ ಇರಬೇಕು. ಈ ಎತ್ತಿಗೆ ನವರಂಧ್ರಗಳು ನಮಗೆ ಇದ್ದಂತೆ ಅವಕ್ಕೂ ರಂಧ್ರಗಳು ಅಂದ್ರೆ ಬಾಯಿ ಇರುತ್ತೆ, ಅದೇ ವಿಧವಾಗಿ ಎಕ್ಸ್ಕ್ರೀಟರಿ ಆರ್ಗನ್ಸ್ ಇರುವಂತಹ ದುಗುಧ ಪ್ರದೇಶಗಳು ಇತ್ಯಾದಿ ಇರುತ್ತೆ, ಮೂಗಿರುತ್ತೆ, ಹೀಗೆ ಅವೆಲ್ಲವೂ ಕೂಡ ಗುಹೆಗಳಿದ್ದಂತೆ ಇತ್ತು. ಅಂದ್ರೆ ರಂಧ್ರಗಳು ಎತ್ತಿನ ದೇಹದಲ್ಲಿರುವ ರಂಧ್ರಗಳು ಗುಹೆಗಳಿದ್ದಂತೆ ಇತ್ತಂತೆ, ಎತ್ತು ಪರ್ವತವಿದ್ದಂತೆ ಇತ್ತು. ಎತ್ತಿನ ಹಿಂಭಾಗದಲ್ಲಿ ಈ ಬಾಲಕ ಪರ್ವತದ ಹಿಂಭಾಗದಲ್ಲಿರುವ ಸೂರ್ಯನಂತೆ ಪ್ರಕಾಶಿಸುತ್ತಾ ಇದ್ದರು ಅಂತ ಹೇಳಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಶೃಂಗ ಉತ್ತುಂಗ, ಉತ್ತುಂಗ ಅಂದ್ರೆ ಎತ್ತರವಾಗಿರುವಂಥದ್ದು, ಅದನ್ನು ಹೇಳ್ತಾರೆ ಬಾಲಹ. ಇದಕ್ಕೆ ಅನ್ವಯ ಹೀಗೆ, ಬಾಲಹ ಉತ್ತುಂಗ ಶೃಂಗ ಲಸಿತಸ್ಯ ಮಹಿಷ್ಟ ಮೂರ್ತೇ ಪಾದಾವೃತ ಅವನಿತಲಸ್ಯ ಸುರಂಧ್ರಕಸ್ಯ ತಸ್ಯ ಅವಯವ ಏಕದೇಶಂ ಆಶ್ರಿತ್ಯ ಸುಶುಭೇ. ಬಾಲೋ ದಿವಾಕರ, ದಿವಾಕರ ಸೂರ್ಯ ಇದ್ದಂತೆ, ಮತ್ತೆ ಅದು ಹೇಗೆ ಅಂದ್ರೆ ಸುರಂಧ್ರಕಸ್ಯ ಉದಯ ಪರ್ವತಸ್ಯ ಅವಯವ ಏಕದೇಶಂ ಆಶ್ರಿತ್ಯ ಇವ. ಅಂದರೆ ಒಳ್ಳೆ ರಂಧ್ರಗಳಿರುವಂಥದ್ದು, ಅಂದ್ರೆ ಶೋಭನಕರವಾದಂತಹ ಗುಹಾ ಪ್ರದೇಶಗಳು ಗುಹೆಗಳಿದ್ದಂತೆ ಇವೆ, ಅಂತಹ ಉದಯ ಪರ್ವತಸ್ಯ ಉದಯ ಪರ್ವತದ ಮೇಲೆ ಅಂದ್ರೆ ಸೂರ್ಯ ಉದಯ ಮಾಡುವಂತಹ ಪರ್ವತಕ್ಕೆ ಉದಯ ಪರ್ವತ, ಉದಯ ಪರ್ವತ ಅಂದ್ರೆ ದ ಮೌಂಟನ್ ಫ್ರಮ್ ವಿಚ್ ದ ಸನ್ ಇಸ್ ರೈಸಿಂಗ್. ಆ ಉದಯ ಪರ್ವತಸ್ಯ ಅವಯವ ಏಕದೇಶಂ ಆಶಿತೇವ, ಆ ಉದಯ ಪರ್ವತದ ಭಾಗವಾಗಿರುವಂತಹ ಒಂದು ಕಡೆ ಸೂರ್ಯ ಉದಯ ಮಾಡ್ತಾನೆ. ಇಡೀ ಪರ್ವತ ಸೂರ್ಯ ಇರೋದಿಲ್ಲ, ಒಂದು ಕಡೆ ಸೂರ್ಯ ಇರ್ತಾನೆ. ಹಾಗೆ ಇಡೀ ಎತ್ತು ವ್ಯಾಪಿಸಿ ಇಲ್ಲ ಈ ಹುಡುಗ ಈ ಮಗು ಒಂದು ಕಡೆ, ಅಂದ್ರೆ ಒಂದು ಕಡೆ ಯಾವ್ದ ಬಾಲ ಹಿಂಭಾಗದಲ್ಲಿ ಬಾಲವನ್ನು ಹಿಡ್ಕೊಂಡಿದ್ದಾರೆ, ಅಷ್ಟೇ ಇದ್ದಾರೆ. ಸೊ ಇದು ಆಶ್ರಿತ್ಯ ಶಿಶುಭೆ ಏಕದೇಶ ಆಶ್ರಿತ್ಯ ಅವಯವ ಏಕದೇಶವನ್ನು ಆಶ್ರಿತ್ಯ ಆಶ್ರಯ ಮಾಡಿಕೊಂಡು ಬಾಲವನ್ನು ಹಿಡಿಕೊಂಡು ಇವ್ರು ಹೋಗಿದ್ದಾರೆ. ಆದ್ರೆ ಸೂರ್ಯ ಪರ್ವತವನ್ನು ಹಿಡ್ಕೊಂಡಿಲ್ವಲ್ಲ ಅಂದ್ರೆ ಅದು ಅಲ್ಲಿ ಆಶ್ರಿತ್ಯ ಅಂದ್ರೆ ಎರಡು ಅರ್ಥಗಳು, ಹಿಡ್ಕೊಂಡು ಹೋಗೋದು ಒಂದು, ಆಶ್ರಿತ್ಯ ಆಶ್ರಯ ಮಾಡಿಕೊಂಡು, ಆಶ್ರಿತ್ಯ ಅಂದ್ರೆ ಆಶ್ರಯ ಅಂದ್ರೆ ಆ ಪರ್ವತದ ಮೇಲೆ ಸೂರ್ಯ ಕಾಣಿಸ್ತಾ ಇದ್ದಾನೆ, ಅಲ್ಲಿ ಹಿಡ್ಕೊಳ್ಳಿಲ್ಲ ಆದ್ರೆ ಆಶ್ರಯ ಮಾಡಿಕೊಂಡಿದ್ದ ಅಂದ್ರೆ ಏನು ಪರ್ವತದ ಹಿಂಭಾಗದಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನೆ, ಪರ್ವತವನ್ನು ಆಶ್ರಯ ಮಾಡಿಕೊಂಡಂತೆ ಇರುತ್ತದೆ. ಅಲ್ಲಿ ಆಶ್ರಯ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಪರ್ವತದ ಹಿಂಭಾಗದಲ್ಲಿ ಸೂರ್ಯ ಇರುವುದು. ಹೀಗೆ ಇತ್ತು ಅಂಥೇಳಿ ಒಂದು ಸುಂದರವಾದ ಕವಿ ವರ್ಣನೆ. ಸೊ ಇಲ್ಲಿ ಅರ್ಥ ಹೀಗೆ, ಬಾಲಹ ಉತ್ತುಂಗ ಶೃಂಗ ಲಸಿತಸ್ಯ, ಆ ಮಗು ಎತ್ತರವಾಗಿರುವಂತಹ ಶೃಂಗ ಅಂತ ನೋಡ್ರಿ, ಎರಡು ಅರ್ಥಗಳು. ಶೃಂಗ ಅಂತ ಹೇಳಿದ್ರೆ ಕೊಂಬುಗಳು, ಅಲ್ಲಿ ಪರ್ವತಕ್ಕೆ ಶೃಂಗಗಳಿರುತ್ತೆ ಅಂದ್ರೆ ಶಿಖರಗಳಿರುತ್ತೆ, ಈ ಎತ್ತಿಗೆ ಶೃಂಗಗಳಿವೆ ಅಂದ್ರೆ ಕೊಂಬುಗಳಿವೆ. ಸೊ ಅದಕ್ಕೆ ವಿಷಾಣ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ವಿಷಾಣ ಇಲ್ಲ ಶೃಂಗ ಅಂತೇಳಿ. ಸೊ ಇಲ್ಲಿ ಶೃಂಗಗಳಿಂದ ವಿಷಾಣಗಳಿಂದ ವಿರಾಜಿತವಾಗಿ ಪ್ರಕಾಶಿಸುತ್ತಿರುವಂಥದ್ದಾಗಿದೆ. ಪರ್ವತವು ದೊಡ್ಡದಾಗಿರುತ್ತೆ, ಮಹಿಷ್ಟವಾಗಿರುತ್ತೆ, ದೊಡ್ಡದಾಗಿರುತ್ತೆ. ಈ ಎತ್ತು ಕೂಡ ದೊಡ್ಡ ಎತ್ತು, ಹೆಲ್ತಿ, ವೆಲ್ ಬಿಲ್ಟ್. ಅದಕ್ಕೆ ಮಹಿಷ್ಟ ಮೂರ್ತಿ, ಪರ್ವತವು ಮಹಿಷ್ಟ ಮೂರ್ತಿ. ಇದು ಮಹಿಷ್ಟ ಮೂರ್ತಿ ಅಂದ್ರೆ ಏನು? ಅತಿ ಬೃಹತ್, ದೊಡ್ಡ ಶರೀರ ಉಳ್ಳದ್ದು, ದೊಡ್ಡ ಆಕಾರ ಉಳ್ಳದ್ದು. ಈ ಎತ್ತಿಗೂ ದೊಡ್ಡ ಆಕಾರ ಇದೆ, ಆ ಪರ್ವತಕ್ಕೂ ದೊಡ್ಡ ಆಕಾರ ಇದೆ. ಸೊ ಎರಡಕ್ಕೂ ದೊಡ್ಡ ಆಕಾರ ಇದೆ. ಅದಾದ ಮೇಲೆ ಪಾದಾವೃತಾವನಿ ತಲಸ್ಯ ಅಂತ ಹೇಳಿ, ಅಂದರೆ ತನ್ನ ಪಾದಗಳಿಂದ ಏನ್ ಮಾಡ್ತದೆ? ಚರಣೈಹಿ ಯಥಾ ಸಂಭವಂ ಆಚ್ಛಾದಿತ ಭೂತಲಸ್ಯ, ಭೂಮಿಯ ಒಂದು ಭಾಗವನ್ನು ಈ ಎತ್ತಿನ ಪಾದಗಳು ಆಕ್ರಮಿಸಿಕೊಂಡಿವೆ. ಹಾಗೆ ಈ ಪರ್ವತ ಭೂಮಿಯ ಸ್ವಲ್ಪ ಭಾಗವನ್ನು ತನ್ನ ಪಾದದಿಂದ, ಪಾದ ಅಂತ ಹೇಳಿದ್ರೆ ನೋಡ್ರಿ, ಪರ್ವತಕ್ಕೂ ಪಾದ ಇದೆ, ಎತ್ತಿಗೂ ಪಾದ ಇದೆ. ಅಲ್ಲಿ ಪಾದ ಅಂದ್ರೆ ಅಡಿಭಾಗ, ದ ಬಾಟಮ್ ಆಫ್ ದ ಮೌಂಟೇನ್. ಬಾಟಮ್ ಆಫ್ ದ ಮೌಂಟೇನ್ಗೂ ಪಾದ ಅಂತ ಕರೀತಾರೆ. ಎತ್ತಿಂದು ಪಾದಗಳು, ಎತ್ತು ತನ್ನ ಪಾದಗಳಿಂದ ಭೂಮಿಯನ್ನು ಸ್ವಲ್ಪ ಆಕ್ರಮಿಸಿಕೊಂಡಿದೆ. ಪಾರ್ಟ್ ಆಫ್ ದಿ ಅರ್ಥ್ ವಾಸ್ ಟೇಕನ್ ಅಪ್. ಹಾಗೆ ಈ ಪರ್ವತವು ಆ ಭೂಮಿಯ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿದೆ. ಆದ್ದರಿಂದ ಎರಡು ಕೂಡ ಪಾದತಲವನ್ನು ಆಕ್ರಮಿಸಿಕೊಂಡಿದೆ. ಪರ್ವತದಲ್ಲಿ ಸುರಂಧಕ, ಒಳ್ಳೆ ರಂಧಕ ಗುಹೆಗಳಿವೆ. ಈ ಎತ್ತಿನಲ್ಲಿ ಕೂಡ ಸುರಂಧಕ ಅಂದ್ರೆ ಶೋಭನವತ್ ದ್ವಾರಕಸ್ಯ, ಚೆನ್ನಾಗಿ ದ್ವಾರಗಳು ಅಂದ್ರೆ ನವದ್ವಾರಗಳು ನಮಗಿದ್ದಂತೆ ಎತ್ತಿಗೂ ಆ ದ್ವಾರಗಳಿರುತ್ತೆ. ಕಣ್ಣು, ಬಾಯಿ, ಮೂಗು, ಕಿವಿ ಇವೆಲ್ಲ ಕೂಡ ದ್ವಾರಗಳಿದ್ದಂತೆ, ಎಲ್ಲವೂ ಒಂದೊಂದು ದ್ವಾರಗಳು. ಸೊ ಈ ದ್ವಾರಗಳು ಅದಕ್ಕೆ ಇದೆ. ತಸ್ಯ ಆ ಎತ್ತಿನ ಇರುವಂಥದ್ದು ಅವಯವ ಏಕದೇಶಂ, ಆ ಎತ್ತಿನ ಅವಯವ ಏಕದೇಶ, ಒಂದು ಅವಯವವನ್ನು ಹಿಡ್ಕೊಂಡಿದೆ. ಯಾವ ಅವಯವ? ಬಾಲ ಪುಚ್ಛಾಖ್ಯ ಅವಯವಸ್ಯ ಏಕದೇಶಂ ಅಗ್ರಂ, ಬಾಲೆಯ ಕೊನೆ ಭಾಗ ಅನ್ನುವ ಒಂದು ಅವಯವವನ್ನು ಹಿಡ್ಕೊಂಡು ಮಗು ಹೋಗ್ತಾ ಇದ್ದಾರೆ. ಸೂರ್ಯ ಏನು ಮಾಡಿದ್ದಾನೆ? ಒಂದು ಅವಯವ ಏಕದೇಶ ಅಂದ್ರೆ ಆ ಉದಯ ಪರ್ವತದ ಒಂದು ಭಾಗ, ಒಂದು ಪಾರ್ಟ್ ಆಫ್ ದಿ ಉದಯ ಪರ್ವತ. ಅಲ್ಲಿ ಪಾರ್ಟ್, ಇಲ್ಲಿ ಪಾರ್ಟ್, ಇಲ್ಲಿ ಬಾಡಿ ಪಾರ್ಟ್, ಅಲ್ಲಿ ಪರ್ವತದ ಪಾರ್ಟ್. ಆದ್ದರಿಂದ ಪಾರ್ಟ್ ಆಫ್ ದ ಮೌಂಟೇನ್. ಸೊ ಆ ಭಾಗದ ಒಂದು ಭಾಗವನ್ನು ಹಿಡ್ಕೊಂಡು ಸೂರ್ಯ ಬಂದಿದ್ದಾನೆ. ಆದ್ದರಿಂದ ಆಶ್ರಿತ್ಯ ಶುಶುಭೆ, ಆಶ್ರಯ ಮಾಡಿಕೊಂಡು ಶೋಭಿಸುತ್ತಾ ಇದ್ದಾರೆ ಮಧ್ವಾಚಾರ್ಯರು, ಆ ಚಿಕ್ಕ ಮಗುವಾಗಿರುವಂಥವರು. ಅದು ಈ ವಿಧವಾಗಿ ಸುಂದರವಾದ ದೃಶ್ಯ. ಬಾಲದಿವಾಕರನು, ಬಾಲಸೂರ್ಯನು ಆ ಪರ್ವತವನ್ನು ಆಶ್ರಯಿಸಿಕೊಂಡು ಪ್ರಕಾಶಿಸುವಂತೆ ಇದು ಪ್ರಕಾಶಮಾನವಾಗಿದೆ ಅಂತ ಹೇಳಿ ಸುಂದರವಾದ ಕಾವ್ಯ ರೀತಿಯಲ್ಲಿ ಮಗುವು ಬಾಲವನ್ನು, ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋಗುವುದನ್ನು ಪರ್ವತದಲ್ಲಿ ಸೂರ್ಯ ಉದಯಿಸುವ ದೃಶ್ಯದ ಜೊತೆಯಲ್ಲಿ ಹೋಲಿಸಿ, ಇದೆಲ್ಲ ಕಾವ್ಯ ಲಕ್ಷಣಗಳು. ಕಾವ್ಯದಲ್ಲಿ ಇಂತಹ ಸುಂದರ ವರ್ಣನ ಮೂಲಕವಾಗಿ ನಮಗೆ ಅದು ಅಧ್ಯಯನ ಮಾಡುವಾಗ ರೋಚಕವಾಗಿರುತ್ತೆ. ಅವರ ಮಹಿಮೆಯನ್ನು ಕಂಡಂತೂ ಆಗತ್ತೆ. ಆಚಾರ್ಯರ ರೀಸೆಂಟ್ ಆಗಿ ಮಧ್ವನವಮಿ ಆಯಿತು, ಮಧ್ವನವಮಿಯ ಸಂದರ್ಭವಾಗಿ ಕೂಡ ಆಚಾರ್ಯರನ್ನು ವಿಶೇಷವಾಗಿ ಸ್ಮರಣೆ ಮಾಡಿ, ಸೊ ಆ ವಿಧವಾಗಿ ಆಚಾರ್ಯರ ಒಂದು ಲೀಲೆಯನ್ನು ವರ್ಣನ ಮಾಡಿ ಹೇಳಿದ್ದಾರೆ. ಸೊ ನಾವು ಇನ್ನು ಮುಂದೆ ಆಚಾರ್ಯರ ಲೀಲಾ ಕಾರ್ಯಗಳು ಇನ್ನೂ ಹೇಗಿತ್ತು ಅನ್ನೋದನ್ನು ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದೆ ಸ್ಟಾರ್ಸಿಗೆ ಸುತ್ತಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಹರೇ ಶ್ರೀನಿವಾಸ, ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ನೋಡೋಣ. ಹರೇ ಶ್ರೀನಿವಾಸ.
ನಮಸ್ಕಾರ ರೀ. ನಮಸ್ಕಾರ.
ನಮಸ್ಕಾರ. ನಮಸ್ಕಾರ.
ಅನ್ಮ್ಯೂಟೆಡ್.
ನಮಸ್ಕಾರ.
ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ.